ಆತ್ಮೀಯರೇ ನಮಸ್ಕಾರ. ಒಂದು ಮಂಗಳವಾರ ಕಳೀತು, ಮತ್ತೊಂದು ಬಂತು. ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ ನಿಮ್ಮ ಮುಂದೆ ಪ್ರತ್ಯಕ್ಷವಾಗುವ ಹೊತ್ತು ಕೂಡ ಬಂತು. ಹೇಗಿದ್ದೀರಾ ಎಲ್ಲಾದರೂ? ಕೋವಿಡ್ ಸಿಚುವೇಶನ್ ಏನನ್ನತ್ತೀರಿ? ವೆಲ್, ಇವತ್ತು ನಾನು ನಿಮ್ಮ ಮುಂದೆ ಹಾಜರಾಗಿರೋದು ಒಂದು ಪ್ರಸ್ತುತವಾದ ವಿಷಯದ ಬಗ್ಗೆ, ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ ನನ್ನ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಮನಸ್ಸು ಮಾಡಿ ಇವತ್ತು ಬಂದಿದ್ದೀನಿ. ಕೇಳಿಸ್ಕೊಳ್ಳಿ. ಹೇಳಬೇಕು ಅನ್ನಿಸ್ತು, ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಮಿಕ್ಕಿದ್ದೆಲ್ಲ ನಿಮಗೆ ಬಿಟ್ಟಿದ್ದು. ಏನು ಗೊತ್ತಾ, ಈಗ ಪ್ರಸ್ತುತ ಇಡೀ ವಿಶ್ವವೇ ಕರೋನಾ ಕೈ ಚಳಕವನ್ನು ನೋಡ್ತಾ ಇದೆ. ಆ ಕರೋನಾ ಕೋವಿಡ್ಗೆ ಕೈಗೆ ಸಿಕ್ಕಾಕ್ಕೊಂಡು ನರಳುತ್ತಾ ಇದೆ ಕೂಡ. ಒಂದು ಮಾತು ಕೇಳಿದೆ, ಇಫ್ ದ ವೈರಸ್ ಫೌಂಡ್ ದ ಟೈಮ್ ಟು ಬಿಕಮ್ ಅ ನ್ಯೂ ವರ್ಷನ್ ಆಫ್ ಇಟ್ ಸೆಲ್ಫ್, ಸೊ ಕ್ಯಾನ್ ಯು. ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ? ಒಂದು ಕಣ್ಣಿಗೆ ಕಾಣದ ಯಕಶ್ಚಿತ್ ವೈರಸ್ ವಿಧ ವಿಧವಾದ ರೂಪಾಂತರ ಹೊಂದಿ ತನ್ನನ್ನು ತಾನು ಬೆಟರ್ ಮಾಡಿಕೊಂಡು ಮುಂದೆ ಬರುವಂತಹ ಕಾಲದಲ್ಲಿ ಇರುವಾಗ, ಅದೇ ರೀತಿ ನಾವ್ಯಾಕೆ ಬದಲಾವಣೆಗೆ ಒಳಗಾಗೋದಕ್ಕೆ ಸಾಧ್ಯ ಇಲ್ಲ? ಯೋಚನೆ ಮಾಡುವಂತಹ ಸ್ಟೇಟ್ಮೆಂಟ್ ಆಯಿತು ಅದು. ಎಲ್ಲೋ ಏನೋ ಓದಬೇಕಾದ್ರೆ ಇದು ಅಚಾನಕ್ಕಾಗಿ ನನ್ನ ಕಣ್ಣಿಗೆ ಬಿದ್ದಂತಹ ಒಂದು ಸ್ಟೇಟ್ಮೆಂಟ್. ಎನಿವೆ, ಈಗ ವೈರಸ್ ಅಂತ ಮಾತಾಡ್ತಾ ಇದ್ದೀವಿ, ಕೋವಿಡ್ ಅಂತ ಮಾತಾಡ್ತಾ ಇದ್ದೀವಿ. ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮುಖ್ಯವಾದ ವಿಷಯ ನಾನು ನಿಮಗೆ ಹೇಳಲೇಬೇಕು ಅಂತ ಬಂದೆ. ಆ್ಯಸ್ ಅ ಸೈಕಲಾಜಿಕಲ್ ಕೌನ್ಸಿಲರ್, ಒಬ್ಬ ಆಪ್ತ ಸಮಾಲೋಚಕಿಯಾಗಿ, ನಾನು ಇತ್ತೀಚಿನ ದಿನಗಳಲ್ಲಿ ನೋಡ್ತಿರುವಂತಹ, ಕೇಳ್ತಿರುವಂತಹ, ಹ್ಯಾಂಡಲ್ ಮಾಡ್ತಿರುವಂತಹ ವಿಷಯ ಡಿಪ್ರೆಷನ್. ಎಸ್, ಮಾನಸಿಕ ಖಿನ್ನತೆ, ಒತ್ತಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅದಕ್ಕೆ ಜಾತಿ ಭೇದವಿಲ್ಲ, ಲಿಂಗ ಭೇದವಿಲ್ಲ, ವಯಸ್ಸಿನ ಅಂತರ ಇಲ್ಲ. ಎಲ್ಲರೂ, ಸಣ್ಣ ಪುಟ್ಟ ಮಕ್ಕಳು ಮೊದಲುಗೊಂಡು, ಮಕ್ಕಳು ಮನುಷ್ಯರು ಬಿಡಿ, ಸಾಕು ಪ್ರಾಣಿಗಳು ಕೂಡ ಡಿಪ್ರೆಷನ್ಗೆ ಒಳಗಾಗ್ತಿರುವಂತಹ ಒಂದು ಸಂಕಷ್ಟದ ಸಮಯದಲ್ಲಿ ನಾವೆಲ್ಲರೂ ಇದ್ದೀವಿ ಅಲ್ವಾ? ಸಾಮಾನ್ಯವಾಗಿ ಜನಗಳು ಡಿಪ್ರೆಷನ್ ಅನ್ನುವಂತಹ ಒಂದು ಪದವನ್ನು ನಾವು ನಿತ್ಯ ಜೀವನದಲ್ಲಿ ಎಷ್ಟು ಸುಲಭವಾಗಿ ಎಲ್ಲ ರೀತಿಯಲ್ಲೂ ಒಂಥರ ಅಬ್ಯೂಸ್ ಮಾಡೋ ರೀತಿಯಲ್ಲಿ ಬಳಸ್ತಾ ಇದ್ದೀವಿ ಅಂತಂದರೆ ಆಶ್ಚರ್ಯ ಖಂಡಿತ ಅಲ್ಲ. ಏನೋ ಒಂಚೂರು ಮನಸ್ಸಿಗೆ ಬೇಜಾರಾಯಿತು, ಆತಂಕ ಆಯಿತು ಅಂದರೆ ಐ ಆಮ್ ಸೋ ವೆರಿ ಡಿಪ್ರೆಸ್ಡ್ ಅಂತನೋ, ಅಥವಾ ಏನು ಹೇಳೋದು, ವೆದರ್ ಕಂಡೀಷನ್ನು ಇವತ್ತು ಎಷ್ಟೊಂದು ಡಿಪ್ರೆಸಿವ್ ಆಗಿದೆ ಅಲ್ವಾ ಅಂತ ಹೇಳೋದು. ಈ ಥರ ಎಲ್ಲದಕ್ಕೂ ನಮ್ಮ ಜೀವನದಲ್ಲಿ ಈ ಪದ ಹಾಸು ಹೊಕ್ಕಾಗಿ ಸ್ಥಾನವನ್ನು ಪಡ್ಕೊಂಡ್ಬಿಟ್ಟಿದೆ. ಸಾಮಾನ್ಯವಾಗಿ ಜನ ಏನು ತಿಳ್ಕೊಳ್ತಾರೆ, ಡಿಪ್ರೆಷನ್ ಎಂತಹ ಜನರಿಗೆ ಅಥವಾ ಯಾವ ಕಾರಣಕ್ಕೆ ಬರೋದು ಅಂತ ತಿಳ್ಕೊಳ್ತಾರೆ ಅಂತ ಅಂದರೆ, ನನ್ನ ಅನಾಲಿಸಿಸ್ ಪ್ರಕಾರ ವೀಕ್ನೆಸ್ ಅಂದರೆ ಅದು ಆರೋಗ್ಯದಲ್ಲಿ ಸಮಸ್ಯೆ ಇರಬಹುದು, ಅಥವಾ ಮಾನಸಿಕ ಆರೋಗ್ಯದಲ್ಲಿ, ದೈಹಿಕ ಆರೋಗ್ಯದಲ್ಲಿ, ಯಾವುದೇ ರೀತಿಯ ಆರೋಗ್ಯದಲ್ಲಿ ಸಮಸ್ಯೆ ಬಂದಾಗ, ಏನೋ ಪೀಪಲ್ ವಿತ್ ವೆರಿ ವೆರಿ ಸೆನ್ಸಿಟಿವ್ ಇಮೋಷನ್ಸ್ ಅವರು ಡಿಪ್ರೆಷನ್ಗೆ ಒಳಗಾಗ್ತಾರೆ ತುಂಬ ಅತಿ ಶೀಘ್ರದಲ್ಲಿ ಅಂತ ಅಂದ್ಕೊಳ್ಳೋದು ಒಂದು ರೀತಿ. ಇಲ್ಲ, ಸೋಂಬೇರಿತನ ಇರೋರು, ಏನು ಅವರಿಗೆ ಯಾವುದೇ ರೀತಿಯ ಕೆಲಸ ಮಾಡೋದಕ್ಕೆ ಆಸಕ್ತಿ ಇರೋದಿಲ್ಲ, ಲೇಸಿನೆಸ್ ಅಂತ ಏನು ಹೇಳ್ತೀವಿ, ಆ ಥರ ಸೋಂಬೇರಿಗಳಾಗಿರೋರಿಗೆ ಡಿಪ್ರೆಷನ್ ಬರುತ್ತೆ ಅಂತ ಅಂದ್ಕೊಳ್ತಾರೆ. ಇಲ್ಲ ಅಂತಂದರೆ ಹೇಗೆ, ಒಂದು ನಿರ್ದಿಷ್ಟವಾದ ದಿನಚರಿ ಇಲ್ಲದೇ ಇರುವಂತಹ ಹಾಚ್ ಪಾಚ್ ಜೀವನ ಅಂತ ಏನು ಹೇಳ್ತೀವಿ, ಎಷ್ಟೊತ್ತಿಗೋ ಹೇಳೋದು, ಎಷ್ಟೊತ್ತಿಗೋ ತಿಂಡಿ ಊಟ ಮಾಡೋದು, ಏನೋ ಮಾಡಿದ್ರೂ ಆಯಿತು, ಮಾಡದೇ ಇದ್ದರೂ ಆಯಿತು ಅನ್ನುವಂತಹ ಒಂದು ಸ್ವಲ್ಪ ಮಟ್ಟಿಗಾದರೂ ಒಂದು ನಿರ್ದಿಷ್ಟವಾದ ದಿನಚರಿ ಇಲ್ಲದಂಥವರಿಗೆ ಡಿಪ್ರೆಷನ್ ಬರುತ್ತೆ ಅಂತ ಅಂದ್ಕೊಳ್ತಾರೆ. ಇನ್ನೂ ಮೂರನೇದಾಗಿ, ಆ್ಯನ್ ಇನೆಬಿಲಿಟಿ ಟು ಸಕ್ ಇಟ್ ಅಪ್, ಅಂದರೆ ಅಕ್ಸೆಪ್ಟ್, ಅಂಡರ್ಸ್ಟ್ಯಾಂಡ್ ಆ್ಯಂಡ್ ದೆನ್ ಲೆಟ್ ಗೋ, ಇದು ಮಾಡದೇ ಇದ್ದಾಗ ಡಿಪ್ರೆಷನ್ ಬರುತ್ತೆ. ನಾನು ಇದನ್ನು ಹೇಳೋದು ಹೇಗೆ ಗೊತ್ತಾ, ಒಪ್ಪಿಕೋ ಅಪ್ಪಿಕೋ ಬಿಟ್ಟು ಬಿಡು ಅಂತ. ಈ ಮೂರು ಗುಣಗಳು ನಮ್ಮಲ್ಲಿ ಯಾವಾಗ ಇರೋದಿಲ್ವೋ ಅಂಥವರಿಗೆ ಸಾಮಾನ್ಯವಾಗಿ ಈ ಡಿಪ್ರೆಷನ್ ಅಥವಾ ಖಿನ್ನತೆ, ಮಾನಸಿಕ ಒತ್ತಡ ಹೆಚ್ಚಾಗಿ ಬರುತ್ತೆ ಅಂತ ಅನಿಸುತ್ತೆ. ಒಪ್ಪಿಕೊಂಡು, ಅದನ್ನು ಅಪ್ಪಿಕೊಂಡು, ಆಮೇಲೆ ಇರಲಿ ಬಿಡು ಅನ್ನೋ ಥರ ಮನಸ್ಥಿತಿಯನ್ನು ತಂದುಕೊಂಡು ಬಿಟ್ಟುಬಿಟ್ರೆ ಓ ಅ ಬಿ ಅಂತ ನಾನು ಹೇಳೋದು. ಓ ಅ ಬಿ, ಒಪ್ಪಿಕೋ ಅಪ್ಪಿಕೋ ಬಿಟ್ಟುಬಿಡು, ಈ ಆ್ಯಟಿಟ್ಯೂಡ್ನ ನಾವು ಬೆಳೆಸ್ಕೊಳ್ಳದೇ ಇದ್ದರೆ ಡಿಪ್ರೆಷನ್ ಅನ್ನುವಂತಹ ಪದವನ್ನು ನಾವು ಯಾವ ಅರ್ಥದಲ್ಲಿ ಬಳಸ್ತೀವೋ ಅದು ಖಂಡಿತವಾಗಲೂ ನಮ್ಮನ್ನು ಕಾಡುತ್ತೆ. ಇದು ಸಾಮಾನ್ಯ ಜನರಿಗೂ ಗೊತ್ತಿರುವಂತಹ ಕಾರಣಗಳಿರಬಹುದು. ಆದರೆ ಆ್ಯಕ್ಚುಲಿ ಡಿಪ್ರೆಷನ್ ಅಥವಾ ಖಿನ್ನತೆಗೆ ಯಾಕೆ ಜನಗಳು ಒಳಗಾಗ್ತಾರೆ? ಒಂದೇ ಕಾರಣ, ಟ್ರಾಮಾ ಅಂದರೆ ತುಂಬ ಅತೀವವಾದ ನೋವು ಆದಾಗ. ಯಾವ ಕಾರಣಗಳಿಗೆ ಅತೀವವಾದ ನೋವಾಗುತ್ತಪ್ಪ? ಈಗಿನ ಸಂದರ್ಭ, ವಿಶ್ವದೆಲ್ಲೆಡೆ ನಡೀತಾ ಇರುವಂತಹ ಸಂದರ್ಭವನ್ನು ನೋಡಿದ್ರೆ, ಲಾಸ್ ಆಫ್ ಲವ್ಡ್ ಒನ್ಸ್ ಅಥವಾ ನಮ್ಮ ತುಂಬ ಆತ್ಮೀಯರನ್ನು, ಬಂಧು ಬಾಂಧವರನ್ನು, ಸ್ನೇಹಿತರನ್ನು, ಅಥವಾ ನಮಗೆ ತುಂಬ ತುಂಬ ಆತ್ಮೀಯವಾಗಿರುತ್ತೆ ಅಂತಹ ಯಾವುದೋ ಒಂದು ವಸ್ತು ಕಳ್ತನಾನೋ ಅಥವಾ ಹಾಳಾಗೋಯ್ತು ಆ ಥರ ಆದಾಗ ಡಿಪ್ರೆಷನ್ಗೆ ಹೋಗುವಂತಹ ಸಾಧ್ಯತೆಗಳು ಇರುತ್ತೆ. ಇಲ್ಲ ಅಂದರೆ ಈಗ ಸಾಕು ಪ್ರಾಣಿಗಳು ತುಂಬ ವರ್ಷದಿಂದ ತುಂಬ ಹಚ್ಕೊಂಡು ಮುದ್ದಾಗಿ ಮಕ್ಕಳಿಗಿಂತ ಹೆಚ್ಚಾಗಿ ಸಾಕಿರ್ತೀವಿ, ಅಂತಹ ಪ್ರಾಣಿಗಳು ನಮ್ಮನ್ನು ಅಗಲಿದಾಗ ಡಿಪ್ರೆಷನ್ಗೆ ಹೋಗುವ ಸಾಧ್ಯತೆಗಳು ಇರುತ್ತೆ. ಅಬ್ಯೂಸ್ ಅಂತ ಹೇಳ್ತೀವಿ ಅಂದರೆ ದೈಹಿಕವಾಗಿ ಇರಬಹುದು, ಮಾನಸಿಕವಾಗಿ ಇರಬಹುದು, ಅಥವಾ ಮಾತಿನಿಂದ ಕೆಲವರನ್ನು ಕೆಲವರು ಅಬ್ಯೂಸ್ ಮಾಡ್ತಾ ಇರ್ತಾರೆ. ಚುಚ್ಚಿ ಚುಚ್ಚಿ ಮಾತನಾಡುವಂಥದ್ದು, ಇಂಡೈರೆಕ್ಟಾಗಿ ನೀನು ಹೀಗೆ ಮಾಡಿದ್ರೆ ಸರಿ ಇಲ್ಲ, ನೀನು ಇದು ಮಾಡೋದೆಲ್ಲ ತಪ್ಪು ಅನ್ನುವಂತಹ ಇಂಟೆನ್ಷನ್ ಕೊಡುವಂತಹ ಮಾತುಗಳಿಂದ ಚುಚ್ಚಿ ಚುಚ್ಚಿ ನೋಯಿಸ್ತಾ ಇರ್ತಾರೆ. ಅಂತಹ ಸಂದರ್ಭಗಳಲ್ಲಿ ಕೂಡ ಏನು ಡಿಪ್ರೆಷನ್ಗೆ ಜನಗಳು ಒಳಗಾಗ್ತಾರೆ. ಇನ್ನು ಮತ್ತೊಂದು ಕಾರಣ ಏನಿರೋದು ಅಂತಂದರೆ ನೆಗ್ಲೆಕ್ಟ್. ಎಸ್, ಯಾರು ಕೆಲವರನ್ನ ಒಂಥರ ನೋಡ್ಕೊಳ್ಳೋದು, ಬೇರೆಯವ್ರನ್ನ ಒಂಥರ ನೋಡ್ಕೊಳ್ಳೋದು, ಎದುರೆದುರಿಗೆ ಭೇದ ಭಾವ ಮಾಡುವಂಥದ್ದು, ಅಸಡ್ಡೆ ಮಾಡುವಂತಹ ಗುಣಗಳಿಗೆ ಒಳಗಾಗ್ತಾರೋ ಅವರು ಡಿಪ್ರೆಷನ್ಗೆ, ಖಿನ್ನತೆಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚು. ಅಪ್ಪ ಅಮ್ಮಂದ್ರೇ ನೋಡಿದ್ದೀನಿ ನಾನು, ಅಪ್ಪ ಅಮ್ಮಂದರೆ ಒಂದು ಮಗುಗೆ ಒಂಥರ ಮಾಡೋದು, ಇನ್ನೊಂದು ಮಗುಗೆ ಇನ್ನೊಂದು ಥರ ಮಾಡೋದು, ಆ ಥರ ಸಂದರ್ಭಗಳು ಕೂಡ ಬರುತ್ತೆ. ಆಗ ಕೀಳರಿಮೆಯಿಂದ ಮಕ್ಕಳು ಡಿಪ್ರೆಷನ್ಗೆ ಅಥವಾ ಖಿನ್ನತೆಗೆ ಒಳಗಾಗುವಂತಹ ಸಾಧ್ಯತೆ ಇರುತ್ತೆ. ಬುಲ್ಲಿಯಿಂಗ್, ಕಾಲೆಳೆಯೋದು, ಕಾಲೇಜ್ನಲ್ಲಾಗಿರಬಹುದು, ಕೆಲಸದ ವಾತಾವರಣದಲ್ಲಿ, ಆಫೀಸ್ನಲ್ಲಿ ಆಗಿರಬಹುದು, ಬಾಸ್ಗಳಿಂದ ಆಗಿರಬಹುದು, ಅಥವಾ ಸಹಪಾಠಿಗಳು, ಸಹ ಕೆಲಸ ಮಾಡೋವಂಥವರು, ಜೊತೆ ಜೊತೆಯಲ್ಲಿ ಮಾಡುವಂಥ ಕೆಲಸದವರು ಇರಬಹುದು, ಇವರೆಲ್ಲರ ಮಾತುಗಳಿಗೆ ಸಿಕ್ಕಿ ಮನಸ್ಸಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನಾನು ಯಾವುದಕ್ಕೂ ಬೇಕಾಗದೇ ಇರೋಳು, ನನ್ನಿಂದ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಸಿಚುವೇಶನ್ ಎದುರಿಸ್ತಿರೋರು ಖಿನ್ನತೆಗೆ ಒಳಗಾಗ್ತಾರೆ. ಮತ್ತೊಂದು ಕಾರಣ ಏನು, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗ್ತಿರುತ್ತೆ. ಇದು ನಾವು ಹೆಚ್ಚಾಗಿ ಟೀನೇಜರ್ಸ್ ಅಥವಾ ಅಡೋಲೆಸೆನ್ಸ್ ಒಂದು 11 ವರ್ಷದಿಂದ 19-20 ವಯಸ್ಸಿನ ಈ 10 ವರ್ಷಗಳ ಕಾಲಾವಧಿ ಏನಿದೆ ಮನುಷ್ಯನ ಜೀವನದಲ್ಲಿ, ಈ ವಯಸ್ಸಿನ ಮಕ್ಕಳಿಗೆ ಮಕ್ಕಳು ಅಲ್ಲ, ದೊಡ್ಡವರಿಗೆ ದೊಡ್ಡವರು ಅಲ್ಲ, ಆ ಥರ ಒಂದು ಸ್ಯಾಂಡ್ವಿಚ್ ಏಜಲ್ಲಿ ನಾವು ಈ ಥರದ ಒಂದು ಕೆಮಿಕಲ್ ಇಂಬ್ಯಾಲೆನ್ಸ್ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಖಿನ್ನತೆಗೆ ಒಳಗಾಗುವಂತಹ ಸಾಧ್ಯತೆಯನ್ನು ಜಾಸ್ತಿ ನೋಡ್ತೀವಿ. ಅಥವಾ 45 ವರ್ಷದ ನಂತರದ ಹೆಂಗಸರಲ್ಲಿ ಈ ಖಿನ್ನತೆ ಉಂಟಾಗುತ್ತೆ, ಮೆನೋಪಾಸಲ್ ಏಜ್ ಅಂತ ಏನು ಹೇಳ್ತೀವಿ ಅದು ಬರ್ತಾ ಬರ್ತಾ ಖಿನ್ನತೆಗೆ ಒಳಗಾಗ್ತಾರೆ ಹೆಂಗಸರು. ಅಥವಾ ಗಂಡಸರಲ್ಲಿ ಕೂಡ ಇದು ಆ್ಯಂಡ್ರೋಪಾಸ್ ಅಂತ ಹೇಳ್ತೀವಿ, ಆ್ಯಂಡ್ರೋಪಾಸ್ಗೆ ಒಳಗಾಗುವಂತಹ ಗಂಡಸು ಕೂಡ 60 ನಂತರ, ಹೆಂಗಸರಲ್ಲಿ ಹೇಗೆ 45 ನಂತರ ಮೆನೋಪಾಸ್ ಅಂತ ಒಂದು ಹಾರ್ಮೋನಲ್ ಚಕ್ರ ಅದು ಕಡಿಮೆ ಆಗ್ತಾ ಹೋದ ಹಾಗೆ ಏನೊಂದು ವ್ಯತ್ಯಾಸ ಆಗುತ್ತೆ ಮಾನಸಿಕವಾಗಿ, ದೈಹಿಕವಾಗಿ, ಎಮೋಷನಲ್ ಲೆವೆಲಲ್ಲಿ, ಅದೇ ರೀತಿಯ ಕಷ್ಟಗಳನ್ನು ಗಂಡಸು ಕೂಡ ಅನುಭವಿಸ್ತಾನೆ 60 ನಂತರ. ಆ ಒಂದು ಸ್ಥಿತಿಯಲ್ಲಿ ಗಂಡಸರು ಕೂಡ ಖಿನ್ನತೆಗೆ ಒಳಗಾಗ್ತಾರೆ. ಇದಾದ ನಂತರ ಮತ್ತೊಂದು ಕ್ಯಾಟಗರಿ ಇರುತ್ತೆ, ಓವರ್ ವರ್ಕಿಂಗ್. ತೀವ್ರತರವಾಗಿ ನನ್ನ ಕೈಲಿ ಆಗಲಿ ಆಗದೇ ಇರಲಿ ನಾನು ಕೆಲಸ ಮಾಡಬೇಕು, ಮಾಡಲೇಬೇಕು ಅಂತ ಹಚ್ಕೊಂಡು ಇಲ್ಲದೇ ಇದ್ದಿದ್ದನ್ನು ಮೈ ಮೇಲೆ ಎಳ್ಕೊಂಡು ಮಾಡ್ತಾ ಇರ್ತೀವಲ್ಲ, ಅಂಥವರಿಗೆ ಕೂಡ ಈ ಖಿನ್ನತೆ ಕಾಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಮೇಲೆ ಕೆಲಸದ ಒತ್ತಡ. ಈಗ ಆಫೀಸ್ನಲ್ಲಿ ಬೆಳಗ್ಗೆ 10 ಸಂಜೆ 5 ತನಕ ಹೋಗಿ ಕೆಲಸ ಮಾಡುವಂತಹ ವಾತಾವರಣ ಸದ್ಯಕ್ಕೆ ಇಲ್ಲ. ಅದಲ್ಲದೆ ಮನೆಯಿಂದ ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ಡಬಲ್ ಡ್ಯೂಟಿ ಆಗಿದೆ. ಮನೆಯಲ್ಲಿ ಕೂತು ಎದ್ದು ಹೋಗೋ ಹಾಗಿಲ್ಲ, ನೀವು ಕಂಪ್ಯೂಟರ್ಸ್ ಮುಂದೆ ಕೂತಿರ್ತೀರಾ, ಎದ್ದು ಹೋಗೋ ಹಾಗಿಲ್ಲ, ಇನ್ನೇನು ಬೇರೆ ಕೆಲಸಗಳು ಮಾಡೋ ಹಾಗಿಲ್ಲ, ಈ ಟಾರ್ಗೆಟ್ ಕೆಲಸ ಏನಿರುತ್ತೆ ಅದನ್ನು ರೀಚ್ ಮಾಡಲೇಬೇಕು, ಆ ಥರ ಮಾನಸಿಕ ಒತ್ತಡ ಖಿನ್ನತೆಗೆ ಕಾರಣ ಆಗುತ್ತೆ. ಆಮೇಲೆ ಸುಮ್ಮನೆ ಏನು ಹೇಳ್ತಾರೆ, ಏನು ಕಾರಣನೇ ಇರೋದಿಲ್ಲ, ಆ್ಯಕ್ಚುಲಿ ಏನೂ ಕಾರಣ ಇರಲ್ಲ. ಏ ನೋಡಪ್ಪ ಅವ್ರಿಗೇನು ದುಡ್ಡು ಕಾಸು ಎಲ್ಲ ಚೆನ್ನಾಗಿದೆ, ಮನೆ ತುಂಬ ಒಳ್ಳೊಳ್ಳೆ ಜನಗಳಿದ್ದಾರೆ, ಫ್ಯಾಮಿಲಿ ಸಪೋರ್ಟ್ ತುಂಬ ಚೆನ್ನಾಗಿದೆ, ಹಾಗೆಲ್ಲ ಹೇಳ್ತಿರ್ತಾರೆ. ಆದರೂ ಕೂಡ ಅಂತಹವರಿಗೂ ಯಾವುದೋ ಅನ್ನೋನ್ ಫ್ಯಾಕ್ಟರ್ಸ್ನಲ್ಲಿ ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ಖಂಡಿತ ಇದೆ. ಇನ್ನು ಬೀಯಿಂಗ್ ದ ಕೇರರ್ ಅಂತ ಏನು ಹೇಳ್ತೀವಿ, ಏನು ನನ್ನದೇ ಜವಾಬ್ದಾರಿ, ಬ್ರಹ್ಮಾಂಡ ಇಡೀ ವಿಶ್ವನೇ ನನ್ನ ತಲೆ ಮೇಲಿದೆ, ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾನು ಮಾಡದೇ ಇದ್ದರೆ ಇನ್ನೇನು ನಡೆಯೋದೇ ಇಲ್ಲ ಅನ್ನುವಂತಹ ಒತ್ತಡವನ್ನು ನಮಗೆ ನಾವೇ ಹೇರ್ಕೊಳ್ಳೋದು. ಆ್ಯಂಡ್ ಬೀಯಿಂಗ್ ಅ ವೆರಿ ಏನು ಹೇಳ್ತಾರೆ ಪರ್ಫೆಕ್ಷನಿಸ್ಟ್, ನಾನು ಇದು ಮಾಡಬೇಕು ಅಂದರೆ ಕರೆಕ್ಟಾಗೇ ಮಾಡಬೇಕು, ನನ್ನ ಬಿಟ್ಟರೆ ಇನ್ಯಾರ ಕೈಲೂ ಆಗೋದಿಲ್ಲ ಅಂತ ಹೇಳಿ ಮೈ ಮೇಲೆ ಎಳ್ಕೊಂಡು ಕೆಲಸ ಮಾಡುವಂತಹ ಗುಣ ಇರೋರಿಗೂ ಕೂಡ ಒಂದು ಚೂರು ವ್ಯತ್ಯಾಸ ಆದರೂ ಅವರ ಕೆಲಸದಲ್ಲಿ ಖಿನ್ನತೆ ಕಾಡೋದು ಸಹಜ. ಜೆನೆಟಿಕ್ ಫ್ಯಾಕ್ಟರ್ಸ್ ಅಂದರೆ ಅನುವಂಶೀಯವಾಗಿ ಬಂದಿರುವಂತಹ ಅನೇಕ ಕಾರಣಗಳಿಂದ ಮನುಷ್ಯ ಖಿನ್ನತೆಗೆ ಒಳಗಾಗ್ತಾನೆ. ಆಮೇಲೆ ಮನಸ್ಸಿನಲ್ಲಿ ಏನು ಮಾಡಿದ್ರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ನಾನು ಈಗ ಮಾಡಿದೆ, ಇದು ಮುಗೀತು ಕೆಲಸ, ಆಯ್ತಪ್ಪ ಸಾಕು ಅನ್ನುವಂತಹ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಎಲ್ಲೋ ಒಂದು ಸಾಕು ಅನ್ನುವಂತಹ ಒಂದು ಅಳತೆಗೋಲು ಮನುಷ್ಯನಿಗೆ ಬರದೆ ಹೋಗ್ಬಿಟ್ರೆ ಅಲ್ಲೂ ಕೂಡ ಖಿನ್ನತೆ ಕಾಣುತ್ತೆ. ಇನ್ನೊಂದು ಮುಖ್ಯವಾದ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನೋಡ್ತಿರುವಂತಹ ಒಂದು ವಿಷಯ ಇದೆ, ಏನಂದರೆ ನಮ್ಮ ದೈಹಿಕ ಇಮೇಜ್, ದೇಹ ಹೇಗಿದೆ ಅನ್ನೋದು ಇಮೇಜ್ ಏನಿದೆ ಅದನ್ನು ಕೂಡ ಖಿನ್ನತೆಗೆ ಒಳಪಡಿಸುವ ಒಂದು ಫ್ಯಾಕ್ಟರ್ ಆಗುತ್ತೆ. ದಪ್ಪಗಿದೆಯಾ ಅಂತ ಯಾರಂದರೆ ಖಿನ್ನತೆಗೆ ಒಳಗಾಗುವಂಥದ್ದು, ಅತೀ ಸಣ್ಣಗಿದೆಯಾ ಕಡ್ಡಿ ನೀನು ಅಂತ ಹೇಳಿದ್ರೆ ಖಿನ್ನತೆಗೆ ಒಳಗಾಗುವಂಥದ್ದು, ಕಪ್ಪಗಿರೋರಿಗೆ ಆಡ್ಕೊಳ್ಳುವಂಥದ್ದು ಯು ಆರ್ ಬ್ಲ್ಯಾಕ್, ಯು ಆರ್ ನಾಟ್ ಅ ಗುಡ್ ಕಲರ್ ಅಂದರೆ ನೀನು ಏನು ಸುಂದರವಾಗಿಲ್ಲ ಅನ್ನುವಂತಹ ಒಂದು ಇಮೇಜ್ ಏನು ಕೊಡ್ತಾರೆ ಜನಗಳು. ಸಾಮಾಜಿಕ ಒತ್ತಡದಿಂದ ಕೂಡ ಖಿನ್ನತೆಗೆ ಜನ ಒಳಗಾಗ್ತಾ ಇರ್ತಾರೆ. ನಾನು ಆಗಲೇ ಹೇಳಿದಾಗೆ ಪರ್ಫೆಕ್ಷನಿಸಮ್ ಅಂತ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಬೇಕು. ಈಗ ನಾನು ಮಾತಾಡ್ತಾ ಇದ್ದೀನಿ ಆ ಊ ಅಂತ ಹೇಳಬಾರ್ದು, ನಾನು ಕರೆಕ್ಟಾಗಿ ಸಾಹಿತ್ಯಿಕವಾಗಿ ಕನ್ನಡದಲ್ಲೇ ಮಾತಾಡಬೇಕು ಇಲ್ಲ ಇಂಗ್ಲೀಷ್ನಲ್ಲೇ ಮಾತಾಡಬೇಕು ಅಂತ ನನ್ನ ಮನಸ್ಸಿಗೆ ನಾನು ತಂದುಕೊಂಡು ಅಕಸ್ಮಾತ್ ಬೈ ಚಾನ್ಸ್ ಟು ಎರ್ ಇಸ್ ಹ್ಯೂಮನ್ ಅಂತ ಹೇಳ್ತಾರಲ್ಲ, ಆ ಥರ ಆಗಿ ಕೂಡ ಆಚೆ ಹೋಗಿಬಿಟ್ರೆ ನಾನು ಖಿನ್ನತೆಗೆ ಒಳಗಾಗ ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಮಾನಸಿಕವಾಗಿ ನೊಂದ್ಕೊಳ್ಳೋದು. ಅಂತಹ ಗುಣ ಇರೋರು ಕೂಡ ಖಿನ್ನತೆಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ವೆರಿ 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 ಇಂಪಾರ್ಟೆಂಟ್ ಅಂದರೆ ಸಾಮಾಜಿಕವಾಗಿ ನಮಗೆ ಸಪೋರ್ಟ್ ಸಿಕ್ಕಲಿಲ್ಲ ಅನ್ನೋರು ಕೂಡ ಖಿನ್ನತೆಗೆ ಒಳಗಾಗ್ತಾರೆ. ಇದು ಸಾಮಾಜಿಕ ಒತ್ತಡ, ಅದು ಕೂಡ ತುಂಬ ದೊಡ್ಡದಾಗಿ ಮನುಷ್ಯನನ್ನು ಕಾಡುವಂತಹ ಒಂದು ಖಿನ್ನತೆಗೆ ಕಾರಣ ಆಗುವಂತಹ ಸಮಸ್ಯೆ. ಮತ್ತು ನಾನು ಎಲ್ಲದರಲ್ಲೂ ನಾವೇ ಅಂದ್ಕೊಂಡ್ಬಿಡೋದು, ಯಾರು ಏನಾದ್ರು ಹೇಳಲಿ ಹೇಳದೆ ಇರಲಿ ನಾನು ಸರಿಯಾಗಿ ಮಾಡ್ತಾ ಇಲ್ಲ, ನಾನು ಕೆಟ್ಟವನು, ನಾನು ಚೆನ್ನಾಗಿ ಕಾಣ್ತಾ ಇಲ್ಲ, ನಾನು ಸರಿಯಾಗಿ ಓದಲಿಲ್ಲ, ನನಗೆ ಸರಿಯಾಗಿ ಮಾರ್ಕ್ಸ್ ಬರಲಿಲ್ಲ. 95+ ಇರುತ್ತೆ ಮಕ್ಕಳಿಗೆ ಅಂತ ಗ್ರೇಡ್ ಇರುತ್ತೆ, 95+ ಪರ್ಸೆಂಟೇಜ್ ತೊಗೊಂಡಿರ್ತಾರೆ ಸಬ್ಜೆಕ್ಟ್ಸ್ನಲ್ಲಿ. ಅಂತಹ ಮಕ್ಕಳು ಕೂಡ ಐ ಹ್ಯಾವ್ ನಾಟ್ ಡನ್ ಪ್ರಾಪರ್ಲಿ ಅನ್ನುವಂತಹ ಒಂದು ಮನಸ್ಸಿನಲ್ಲಿ ಭಾವನೆಯನ್ನು ತಂದುಕೊಂಡು ಖಿನ್ನತೆಗೆ ಒಳಗಾಗುವಂತಹ ಅನೇಕ ಸಾಧ್ಯತೆಗಳಿದೆ. ಇದಿಷ್ಟು ಯೋಚನೆ ಮಾಡಬೇಕಾದಂತಹ ನಾನು ಕೊಟ್ಟಿರುವಂತಹ ಏನು ಪಾಯಿಂಟರ್ಸ್. ದಯವಿಟ್ಟು ಈ ಆಡಿಯೋನ ಪದೇ ಪದೇ ಕೇಳಿ, ಏನೆಲ್ಲ ಪಾಯಿಂಟ್ಸ್, ಒಂದು 10-15 ಪಾಯಿಂಟ್ಸ್ ನಾನು ಏನೇನೆಲ್ಲ ಹೇಳಿದ್ದೀನಿ ಅದನ್ನು ಪದೇ ಪದೇ ಕೇಳಿ, ಯಾವುದರ ಬಗ್ಗೆ ನಾನು ಖಿನ್ನತೆಗೆ ಒಳಗಾಗುವ ಸಾಧ್ಯತೆಗಳು ಅಂತ ಏನೇನು ಹೇಳಿದ್ದೀನಿ, ಡಿಪ್ರೆಷನ್ ಕೊಡುವಂತಹ ಫ್ಯಾಕ್ಟರ್ಸ್ ಏನೇನು ಹೇಳಿದ್ದೀನಿ ಅದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಅದು ಯಾವುದಾದ್ರೂ ನೀವು ಯಾರಿಗೂ ನೋಡಿ ಹಿಂಗಿದೆಯಾ ಹಿಂಗಿದೆಯಾ ಅಂತ ಕೇಳೋದು ಬೇಕಿಲ್ಲ, ನಾವೇನು ಅನ್ನೋದು ನಮ್ಮ ಒಳವನಸ್ಸಿಗೆ ನಮಗೆ ಗೊತ್ತಿರುತ್ತೆ. ಹಾಗಾಗಿ ನಮ್ಮನ್ನು ನಾವೇ ನೋಡಿಕೊಳ್ಳೋಣ, ಯಾವುದರಲ್ಲಿ ನಾನು ಲ್ಯಾಕ್ ಅಥವಾ ಕಡಿಮೆ ಇದೆ ಅಥವಾ ಹೆಚ್ಚಿದೆ ಬೇಡ ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು ಅಂತ ನಮಗೆ ಗೊತ್ತಾಗತ್ತಲ್ವಾ, ಸರಿ ಮಾಡ್ಕೊಳ್ಳೋಣ. ಏನಂತೀರಾ, ಹೇಳಬೇಕು ಅನ್ನಿಸ್ತು, ಮಿಕ್ಕಿದ್ದು ನಿಮಗೆ. ಮತ್ತೆ ಮುಂದಿನ ಮಂಗಳವಾರ ಸಿಗ್ತೀನಿ, ಅಲ್ಲಿ ತನಕ ಬಿ ಗುಡ್ ಡು ಗುಡ್ ಅಂತ ಹೇಳ್ತಾ ಇರೋದು ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ.